ಇವತ್ತು ಪ್ರಸ್ತಾಪ ಬಂತಲ್ಲ ಮಧ್ವಾಚಾರ್ಯ ಬಗ್ಗೆ ಆಯ್ತು, ಗ್ರೇಟ್ ಸೈನ್ಸ್ ಆಫ್ ಮಧ್ವಾ ಸ್ಕೂಲ್, ಮಧ್ವಾಚಾರ್ಯ ಪರಂಪರೆಯಲ್ಲಿ ಬಂದ ದೊಡ್ಡ ಮಹಾನುಭಾವರು, ಯತಿಗಳು, ದಾಸರು, ಯಾರೇ ಆಗಬಹುದು, ಎಲ್ಲರ ಬಗ್ಗೆ ಒಂದು ಸೂಕ್ಷ್ಮ ಪರಿಚಯ
ಸಂಕ್ಷಿಪ್ತವಾಗಿ ಕೇಳ್ತೇನೆ. ಇದು 2004 ಇಸ್ವಿನಲ್ಲಿ ಮಠಾಧೀಶರ ಅಧ್ಯಕ್ಷತೆಯಲ್ಲಿ ಕಾಲ ನಿರ್ಣಯ ಮಾಡಿದ್ರೆ, ಆದ್ರೂ ಇನ್ನೂ ಅದು ಸೆಟ್ಲ್ ಆಗಿಲ್ಲ.
ಯಾರು ಹೇಳಿದ್ರು ಸೆಟ್ಲ್ ಆಗಿಲ್ಲ ಅಂತ?
ಅಲ್ಲ, ಒಂದು ಪೇದಾವರ ಸ್ವಾಮಿಗಳಾಗ್ಲಿ ಇಲ್ಲ ಅಲ್ಲಿ ಮಠದಲ್ಲಿ ವಿದ್ಯಾಪೀಠದಲ್ಲಿ ಅದೇ 1238 ಅಂತ ಹಾಕಿದ್ದಾರೆ.
ತಪ್ಪದು, ಅದು ಕೇಳಬೇಕು, ಹಾಕಿದ್ರೆ ನೀವು ಕೇಳಬೇಕೀಗ. ಯಾಕಂದ್ರೆ ಸ್ವಾಮಿಗಳ ಅಧ್ಯಕ್ಷತೆಯಲ್ಲೇ ಸೆಮಿನಾರ್ ನಡೆದಿದೆ, ಅದರಲ್ಲಿ ಒಪ್ಪಿಕೊಂಡಿದ್ದಾರೆ ಸ್ವಾಮಿಗಳು, ಎಲ್ಲ ತೀರ್ಮಾನ ಆಗಿದೆ. ಯಾಕೆ ಅದನ್ನೇ ಹಾಕ್ತೀರಿ ಅಂತ ಕೇಳಿದ್ರು.
ಇನ್ನು ಚೇಂಜ್ ಮಾಡಿಲ್ಲ ಅಲ್ಲಿ,
ಚೇಂಜ್ ಮಾಡಬೇಕು.
ಒಂದು ಇದಾದ್ರೂ
ನನ್ನ ಕೇಳಬಾರ, ಅವ್ರನ್ನ ಕೇಳಬೇಕು. ನೀವು ಪ್ರಶ್ನೆ ಇಷ್ಟೆಲ್ಲ ಸಿದ್ಧ ಆಗಿರೋದ್ರಿಂದ ಯಾಕೆ ನೀವು ಹಾಕ್ತಾ ಇಲ್ಲ ಅಂತ ಕೇಳಿದ್ರು. ಕಾರಣ ಕೊಟ್ಟರೆ ಕಾರಣ ಹೇಳಿದ್ರು, ಅವಾಗ ಉತ್ತರ ಕೊಡ್ಲಿಕ್ಕೆ ಬರ.
ಅಲ್ಲ, ಇದು ಮಧ್ವವಿಜಯ, ಸುಮಧ್ವವಿಜಯ, ಶ್ರೀ ಮಧ್ವವಿಜಯ ಅಂತ ಮೂರು ಹೆಸರುಗಳಿದೆ. ಅದು ಯಾವುದು ಸರಿ?
ಮೂರು ಸರಿನೆ, ಸುಮಧ್ವಿಜಯನೂ ಸರಿ. ಯಾಕೆಂದ್ರೆ ಅವರೇ ಹೇಳ್ಬಿಡ್ತಾರೆ ಆಚಾರ್ಯರ ಬಗ್ಗೆ, ಸ್ವಾನಂದ ತೀರ್ಥ ಅಂತ ಅವ್ರು ಕರೀತಾರೆ. ಸ್ವಾನಂದ ತೀರ್ಥೋ ಬಹು ಈ ರೀತಿ ಕರೆಯೋದ್ರಿಂದ ಸು ಒಬ್ಬದು ಗೌರವದಿಂದ ಹೇಳ್ತಕ್ಕಂಥ ಮಾತು, ಗೊತ್ತಾಯ್ತಾ? ಆದ್ರಿಂದ ಸುಮಧ್ವವಿಜಯನೂ ಸರಿ, ಮಧ್ವವಿಜಯನೂ ಸರಿ, ಶ್ರೀ ಮಧ್ವವಿಜಯನೂ ಸರಿ, ಗೊತ್ತಾಯ್ತಾ? ಇದೇ ಸರಿ ಅಂತ ಹಠ ಹಿಡಿದ್ರೆ ಅದು ಮಾತ್ರ ತಪ್ಪಷ್ಟೆ.
ಅಲ್ಲ,
ಅದೇ ಸರಿ ಅಂತ ಹಠ ಹಿಡಿದ್ರೆ ತಪ್ಪ.
ಅಲ್ಲ, ಅಂತ ಒಪಿನಿಯನ್ ಒಂದು ಕಡೆಯಿಂದ ಬರುತ್ತೆ,
ತಪ್ಪದು, ತಪ್ಪು ಅಂತ ಹೇಳಿ ಆಗಿದೆ. ಮತ್ತೆ ಎಷ್ಟೋ ಸತ್ಯ ಆ ಮಾತನ್ನು ಬರದಾಗಿದೆ. ಸುಮಧ್ವವಿಜಯ ಎಂಬ ಹೆಸರು ಸರಿಯಲ್ಲ, ಮಧ್ವವಿಜಯನ ಹೇಳಬೇಕು ಅಂತ ಹೇಳಿದಾಗಲೇ ಉತ್ತರ ಕೊಟ್ಟಿದ್ದೆ. ಈ ಸುಮಧ್ವಿನ ಹೆಸರನ್ನು ಯಾರೋ ಉಪಯೋಗಿಸಿಲ್ಲ, ನಾರಾಯಣ ಪಂಡಿತಾಚಾರ್ಯ ಉಪಯೋಗಿಸಿದ್ದಾರೆ, 2-3 ಉಪಯೋಗಿಸಿದ್ದಾರೆ. ಮತ್ತೆ ಅವರೇನು ಬಾರಿ ಅಥೆಟಿಕ್ ಅಂತ ಹೇಳಿ ಆ ವಾದ ಮಾಡೋರು ಹೇಳ್ತಾರೆ, ವಿದ್ಯಾ ಸಮುದ್ರ ತೀರ್ಥರು ಕಾಣಿಯೂರು ಮಠದ ಸ್ವಾಮಿಗಳು ಸುಮಧ್ವವಿಜಯನ ಅಂದರೆ ಮಧ್ವವಿಜಯ ಫಸ್ಟ್ ಟೈಮ್ ಶುದ್ಧವಾಗಿ ಪರಿಪ್ರೇಷ್ ಮಾಡಿಸಿರು ಅಂತ ಹೇಳ್ತಾರೆ. ಅವರು ಸುಮಧ್ವವಿಜಯ ಅಂತಲೇ ಮಾಡಿಸಿರು, ಅರ್ಥ ಆಯ್ತಾ? ಅವರು ಹೆಸರಿಟ್ಟರೆ ಸುಮಧ್ವವಿಜಯ ಅಂತಾನೆ, ಆದ್ದರಿಂದ ಅವ್ರಿಗೆ ಒಪ್ಪಿದ್ರೆ ಪೂರ್ತಿ ಒಪ್ಪಬೇಕು, ಇದು ಅವ್ರು ಬಿಡಕ್ಕೆ ಬರೋದಿಲ್ಲ. ಅದು ರಾಘವೇಂದ್ರ ಸ್ವಾಮಿಗಳು ಸುಮಧ್ವವಿಜಯ ಅಂತಲೇ ಕರೆದರು, ವಿಷ್ಣುತೀರ್ಥರು ಸುಮಧ್ವವಿಜಯ ಅಂತಲೇ ಕರೆದರು. ಅದರಿಂದ ಬೇರೆ ಹೆಸರು ಕರೆದವರು ಬೇರೆ ಕಡೆ ಇದ್ದಾರೆ, ಅದು ಎಲ್ಲ ಕರೆಕ್ಟ್ ಇದೆ. ಯಾವ ಸಮಯಕ್ಕೆ ಯಾವ್ದು ಬೇಕೋ ಅದನ್ನು ಹೇಳ್ತಾರೆ, ಏನು ತಪ್ಪಲ್ಲ.
ಆಮೇಲೆ ಇದು ಸರ್ವಮೂಲ ಗ್ರಂಥಗಳ ಬಗ್ಗೆ
ಏನು,
ತಾವು 37 ಅಂತ ಹೇಳ್ತಾರೆ.
ಹೌದು, ನಾನಲ್ಲ, ದಾಸರಾದ್ರೆ ಹೇಳಿದ್ದಾರೆ 37 ಅಂತ. ಆಮೇಲೆ ದಾಸರೇ ಹೇಳಿದ್ದಾರೆ, ಆರು ಮೇಲೊಂದು ಗ್ರಂಥಗಳ ರಚಿಸಿ ದಾಸರು ಹೇಳಿದ್ದಾರೆ. ಆದ್ರೆ
ವಿದ್ಯಾಪೀಠದಲ್ಲಿ ನೋಡಿದ್ರೆ 38 ಇದೆ ಅಲ್ಲಿ.
ಇಲ್ಲ, ಅದು ಹೇಳ್ತೇನೆ.
ಬಂದಂಜ ಗೋವಿಂದ ಆಚಾರ್ಯ 51 ಅಂತ ಹೇಳ್ತಾರೆ.
ಅಲ್ಲ, ಹೇಳ್ತೇನೆ, ಆಚಾರ್ಯರ ಗ್ರಂಥಗಳ ಸಂಖ್ಯೆ ಸುಮ್ಮನೆ ಲೆಕ್ಕ ಹಾಕಿದರೆ ಮಧ್ವಯುಗದಲ್ಲಿ ಒಂದು ಮಾತು ಬರ್ತದೆ, ನಾನಾ ಸುಭಾಷಿತ ಸ್ತೋತ್ರ ಗಾಥಾದಿ ಕೃತಿ ಸತ್ಕೃತಿ ತ್ವಯಿ ರತ್ನಾಕರೇ ರತ್ನ ಶ್ರೇಣಿರ್ವಾ ಗಣಯಂತಿಕೆ. ಒಂದು ಸಮುದ್ರದೊಳಗೆ ರತ್ನಗಳು ಎಷ್ಟಿವೆ ಅಂತ ಎಣಿಸೋದು ಹೇಗೆ ಕಷ್ಟನೋ, ಆಚಾರ್ಯರೇ ನಿಮ್ಮ ಗ್ರಂಥಗಳು ಎಷ್ಟೋ ಅಂತ ಹೇಳೋದು ಅಷ್ಟು ಕಷ್ಟ ಅಂತ ಹೇಳಿದ್ರು. ಆಚಾರ್ಯರು ಮಾತಾಡಿದ್ದೆಲ್ಲ ಗ್ರಂಥ, ಹೆಸರು ಬರ್ಕೊಂಡ್ಬಿಡಿ, ರೆಕಾರ್ಡ್ ಮಾಡ್ಕೊಂಡು ಬರ್ಕೊಂಡ್ಬಿಡ್ತೀರ ತಕ್ಷಣ, ಅವೆಲ್ಲ ಗ್ರಂಥಗಳೇನೆ. ಅಷ್ಟು ಗ್ರಂಥ ಉಳಿಸೋಕೆ ಯಾರಿಗೆ ಸಾಧ್ಯ? ಅದಕ್ಕೆ ಆಚಾರ್ಯ ಏನು ಮಾಡಿದ್ರು, 37 ರೆಪ್ರೆಸೆಂಟೇಟಿವ್ ಆಗಿ ಉಳಿಸಿದ್ರು, ಗೊತ್ತಾಯ್ತು? ಅದಕ್ಕೆ ಸರ್ವಮೂಲ ಅಂತ ಹೆಸರಾಗಿ, ಅರ್ಥ ಆಯ್ತಾ? ಆಚಾರ್ಯರು ಮಾತ್ರ ಬೇಕಾಷ್ಟು ಗ್ರಂಥ ಬರೆದಿರಬಹುದು, ಕೆಲವು ದೇವ ಗ್ರಂಥಗಳು ಸಿಕ್ಕಿಲ್ಲ, ಕೆಲವು ಸಿಕ್ಕಿರಲ್ಲ ಇರಬಹುದು. ಆದರೆ 37 ಯಾತಕ್ಕೆ ಮಾಡಿದ್ದಾರೆ ಅಂದರೆ, ದೆ ಕವರ್ ಎವ್ರಿಥಿಂಗ್, ಸರ್ವಮೂಲ ಅಂತ ಹೆಸರು. ವೇದಗಳಿಂದ ಹಿಡಿದು ಸ್ತೋತ್ರದ ಎಲ್ಲ ಸೇರೋದ್ರಿಂದ ಪರಂಪರೆ ಪೂರ್ತಿ ಒಬ್ಬಿಬ್ರು ಹಿಡಿದಲ್ಲ, ಅದು ಎಂಟೈರ್ ಪರಂಪರೆ ಒಪ್ಪಿಕೊಂಡು ಬಂತು. ಅದಕ್ಕೆ ಅದೇ ಸರಿಯಾಗಿ ಸರ್ವ ಹೀಗೆ ಮಾಡಬೇಕು. ಸರ್ವಮೂಲ ಗ್ರಂಥಗಳು, ಸರ್ವಮೂಲ ಅನಂತರ್ಗತ ಗ್ರಂಥಗಳು ಅಂತ ಎರಡು ಭಾಗ ಮಾಡಿದರೆ, ಸರ್ವಮೂಲಗಳು 37, ಆಚಾರ್ಯ ಗ್ರಂಥಗಳು 37 ಅಲ್ಲ, ಇನ್ನೂ ಹೆಚ್ಚು. ಇಷ್ಟು ಮಾತ್ರ ಸರ್ವಮೂಲ ಅಂತ ಹೇಳಿದ್ರು. ಆ ರೀತಿ
ಆಮೇಲೆ ಇನ್ನೊಂದು ಕಾಲ ನಿರ್ಣಯ, ಗೌರವ ಸರ್ಕಾರದವರು ಕೂಡ 1238 ಅಂತಾನೆ ಒಪ್ಪಿಕೊಂಡಿದ್ದಾರೆ.
ಸರ್ಕಾರದವರು ಯಾರು?
ಸಿಲೆಬಸ್ ಅಲ್ಲಿ ಅದೇ ಬರುತ್ತೆ.
ಯಾರು ಹೇಳಿದ್ರು? ಸರ್ಕಾರದವ್ರು ಇದ್ದೇ ಯಾರು ಪುಸ್ತಕ ನೋಡ್ತಾರೆ ಮಾಡ್ತಾರೆ ಅಷ್ಟೇ. ಈಗ ಹಳೇದು ನೋಡ್ಬೇಕು, ಈಗ ನೋಡಿ ನೋಡ್ಬಾರ್ದು. ಹಳೆ ಗೆಜಿಟೇರ್ ನೋಡಿ, ಈ ಡೇಟೇ ಹಾಕಿರೋದು, ಆ ಕೊಟ್ಟ ಡೇಟೇ ಹಾಕಿರೋದು, ಇದನ್ನ ಹಾಕಿಲ್ಲ. ಹಳೆಯ ಗ್ರಂಥಗಳೆಲ್ಲ ತೆಗೆದು ನೋಡಿದ್ರೆ ಕರೆಕ್ಟೇ ಹಾಕಿದೆ. ಇತ್ತೀಚೆಗೆ ಆದ ಮಿಸ್ಟೇಕ್ ಅದು, ಅದನ್ನು ಮತ್ತೆ ಮತ್ತೆ ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಅವ್ರು ಸರ್ಕಾರ ಹೇಳಬೇಕು, ಅವ್ರು ತಿದ್ಕೋತಾರೆ, ಹೇಳಿದರೆ ಕರೆಕ್ಟ್ ಮಾಡ್ಕೋತಾರೆ. ಅವ್ರಿಗೆ ಗೊತ್ತಿ, ನಮ್ದು ಯಾರು ನಮ್ಮವ್ರು ಯಾರು ಬರೋ ತೊಗೊಂಡು ಕಾಪಿ ಮಾಡಿರ್ತಾರೆ ಅಷ್ಟೇ, ಬರ್ತಾ ಆಯ್ತಾ? ಅದು ಗ್ರೇಟ್ ಅಥಾರಿಟಿ ಅಲ್ಲ. ಹಾಂ, ಎಸ್. ಆಮೇಲೆ ಇನ್ಯಾರು ಕೇಳ್ತೀರಿ ಕೇಳಿ.
ಆಚಾರ್ಯ, ಇದೊಂದು ಪ್ರಶ್ನೆ ಆಚಾರ್ಯ. ಹೆಂಗಸರು ಸ್ಟಾನ್ಸ್ ಮಾಡ್ಬೋದು ಆಚಾರ್ಯ? ದೊಡ್ಡ ಡಿಬೇಟ್ ನಡೀತಾ ಇದೆ ಇಂಟರ್ನೆಟ್ ಮೇಲೆ, ಬಾಯ್ಸ್ ವರ್ಸಸ್ ಗರ್ಲ್ಸ್. ಇದು
ಸುಮಧ್ವವಿಜಯದ ಬಗ್ಗೆ ವಾಯ್ಸ್ ಜೊತೆ ಹೇಳಾಗಿಲ್ವೇ ಇಲ್ಲ, ಅದ್ರ ಬಗ್ಗೆ ವಿವಾದ ಇದೆ, ಯಾರು ಹೇಳಲ್ಲ. ಸುಮಧ್ವವಿಜಯದ ಬಗ್ಗೆ ಎರಡು ವಾದಗಳಿದೆ. ಒಂದು, ಅದನ್ನು ಮಂತ್ರ ಸದೃಶ್ಯವಾದ ಗ್ರಂಥ, ಪಾರಾಯಣ ಮಾಡೋದು ಗಂಡಸರೇ ಮಾಡಬೇಕು ಅನ್ನೋ ವಾದದಿಂದ, ಗಂಡಸರು ಮಾತ್ರ ಮಾಡೋ ಪದ್ಧತಿನೂ ಇದೆ. ಕೆಲವರು ಏನ್ ಮಾಡ್ತಾರೆ, ಅದು ಕಾವ್ಯ ಎಂಬ ದೃಷ್ಟಿಯಿಂದ ಹೆಂಗಸರು ಕೆಲವು ಭಾಗ ಓದಬಹುದು ಅಂತ ಓದೋರು ಇದ್ದ, ಗೊತ್ತಾಯ್ತಾ? ಕೆಲವು ಭಾಗ ಓದ್ಬೋದು, ಸಮಗ್ರ ಓದೋದಕ್ಕೆ ಅವಕಾಶ ಇಲ್ಲ, ಕೆಲವನ್ನು ಅಕಸ್ಮಾತ್ ಓದಿದ್ರೆ ತಪ್ಪಲ್ಲ. ಆದರೆ ಗಂಡಸರಿಗೆ ಇರೋಷ್ಟು ಅವಕಾಶ ಅದು, ಯಾಕೆಂದ್ರೆ ಶಾಸ್ತ್ರ ಓದಿದ್ರೆ ಅರ್ಥ ಆಗೋ ವಿಷಯ ಎಷ್ಟೊಂದಿವೆ, ಹಾಗೆ ಅರ್ಥ ಆಗೋದಿಲ್ಲ ಕೆಲವು. ಸೊ ಮಿಸ್ ಎ ಲಾಟ್ ಇದೆ, ಅದಕ್ಕೆ ಆ ಪದ್ಧತಿ ಬಂದಿಲ್ಲ ಅಂತೆ.
ಯಾರಿಗೆ ಸಂಸ್ಕೃತ ಓದಕ್ಕೆ ಕೆಪಾಸಿಟಿ ಅಲ್ಲ,
ಕೆಪಾಸಿಟಿ ಇದ್ದು ಕೆಲವು ಫುಲ್ಲಿ ಎಕ್ವಿಪ್ಡ್ ಆಗಿದ್ರೆ ಓದಬಹುದು, ಸುಮ್ಮನೆ ಅರ್ಧಂಬರ್ಧ ಓದಿದ್ರೆ ಫಲಿತ ಆಗುತ್ತೆ, ಅದಕ್ಕೆ ಬೇಡ ಅಂತ. ಇದೆಯಲ್ಲ, ಬೇಕಾಷ್ಟು ತುಂಬ ಜನ ಬರೆದಿದ್ದಾರೆ, ನಮ್ಮ ಪುಸ್ತಕನೇ ಬೇಕಾಷ್ಟು ಪ್ರಿಂಟ್ ಆಗಿ, ಗೊತ್ತಾಯ್ತಾ? ಮತ್ತೆ ಯಾವ ಸ್ಥಳದಲ್ಲಿ? ಅನಂತೇಶ್ವರ, ಅಲ್ಲೇ ಅಲ್ಲೇ. ಅದು ಸ್ಪಷ್ಟ, ಅದ್ರ ಬಗ್ಗೆ ವಿವಾದನೇ ಇಲ್ಲ. ಅನಂತೇಶ್ವರ ವೈದ್ಯರೇ ಉಪಯೋಗತೆಯನ್ನು ಹೇಳ್ತಾ ಇದ್ರು, ಆ ಕಾಲಕ್ಕೆ ಪುಷ್ಪವೃಷ್ಟಿಯಾಯಿತು, ಅದರಲ್ಲೇ ಬರೆಯಾಗಿಬಿಟ್ರು ಆಚಾರ್ಯ ಅಷ್ಟೇ. ಅದು ಅದ್ರ ವಿವಾದನೇ ಅನಂತೇಶ್ವರದಿಂದ ಅಂತಾನೆ ಸ್ಪಷ್ಟ. ಏನು? ಹೌದು ಹೌದು ಹೌದು. ಯಾರಿಗೆ ಅಂತವ್ರು ಬರಲಿಕ್ಕೆ ಹೋಗ್ಬಾರ್ದು. ಅವು ಅಡ್ರೆಸ್ ನಾಟ್ ಫೌಂಡ್ ಅಂತ ಏನು ಮಾಡ್ಬೇಕಾಗ, ವೇಟ್ ಮಾಡ್ಬೇಕಷ್ಟೆ. ಇದ್ದವ್ರು ಮನೆಗೆ ಹೋಗ್ಲೇಬಾರ್ದು, ಸಿಗೋರು ಸಿಕ್ಕಿಲ್ಲ ಬರೋದಿಲ್ಲ ಅಷ್ಟೇ. ಇವತ್ತು ಮನೆ ಯಾವ್ದೋ ನೋಡಿದ್ರಪ್ಪ, ಒಂದು ಸೈಟ್ ಕಾಣಿಸ್ತು, ಯಾರು ಗೊತ್ತಾಗಲಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ತೇವೆ ನಾವೀಗ, ಹುಡುಕ್ತಾ ಕೊಡ್ತೀವಿ, ಸಿಗೋರು ಹಾಗೆ ಬಿದ್ದಿರುತ್ತೆ. ಬೆಂಗಳೂರು ಎಷ್ಟು ಮನೆಗಳಿದೆ ಆ ಥರ ಗೊತ್ತಾ? ಒಳ್ಳೆ ಒಳ್ಳೆ ಸೆಂಟ್ರ್ ಪ್ಲೇಸಸ್ನಲ್ಲಿ ಸೈಟ್ ಹಾಗೆ ಇರುತ್ತೆ, ಯಾರು ಓನರ್ ಗೊತ್ತಿಲ್ಲ, ಹಾಗೆ ಬಿಟ್ಟಿರ್ತಾರೆ. ಆಯ್ತಾ? ಅದೇ ರೀತಿ ಮನೆಗಳು ಬಿದ್ದಿರುತ್ತೆ, ತೊಗೊಳಕ್ಕಾಗೋದಿಲ್ಲ. ಆ ರೀತಿ ಇದು ಕೂಡ ಯಾರು ಹೋಗೋಕ್ಕಾಗಿಲ್ಲ, ಸುಮ್ಮನೆ ಕಾಯ್ಬೇಕಾಗಿತ್ತು ಅಷ್ಟೇ. ಅದಕ್ಕೆ ಬರೆದ್ರು ತಪ್ಪಲ್ಲ, ಅದಕ್ಕೇನೆ ಅದಕ್ಕೆ ತಪ್ಪು. ಇನ್ವ್ಯಾಲಿಡ್ ರಿಜಿಸ್ಟ್ರೇಷನ್ ಅದಾಗಾಯ್ತಾಗ ಅವ್ರೆ ಇನ್ ಆಬ್ಸೆನ್ಸ್ ಆಫ್ ಇದು ಅಥೆಂಟಿಕ್ ಓನರ್ ಮಾಡಿಕೊಂಡು ಏನಾಗುತ್ತೆ, ಅದು ತಪ್ಪಾಗತ್ತೆ. ಆ ಥರ ಮತ್ತೆ ಆಕ್ಸೆಸಿಬಲ್ ಆಗಲಿಲ್ಲ ಅಂಬೋದೇ ಅವರ ಒಂದು ಇದು ಡ್ರಾಬ್ಯಾಕ್. ಅವರು ಹೋಗೋಕ್ಕಾಗಲಿಲ್ಲ ಅಂದಮೇಲೆ ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಅರ್ಥ. ಹೌದು ಹೌದು. ಏನು ಅವು ಆಚಾರ ತಾವೇ ಹೇಳ್ತಾರೆ ತಮ್ಮ ವಾರ್ತಾ ಹೇಳಿದ್ರು ಕೊನೆಗೆ, ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿದೋ ಗ್ರಂಥ ಮಿಮಂ ಚಕಾರ ನಾರಾಯಣೇನಾಭಿಹಿತೋ ಬದರಿಯಾಂ ತಸ್ಯೈವ ಶಿಷ್ಯೋ ಜಗದೇಕ ಭರ್ತು. ಬದರಿಗೆ ಹೋಗಿದ್ದ ಕಾಲಕ್ಕೆ ವೇದವ್ಯಾಸರು ಹೇಳಿದ್ರು, ಅಪ್ಪಳೆ ತಗೊಂಡೆ ನಾನು ಬರೆದಿದ್ದೇನೆ. ಸ್ಪಷ್ಟ ಹೇಳಿದ ನಿನ್ನ ಆಧಾರನೇ ಬೇಕಿಲ್ಲ, ಅದೇ ಆಧಾರ, ಅವ್ರ ಮಾತೇ ಆಧಾರ. ವಾಯುಸ್ತುತಿಯಲ್ಲೂ ಪುನಃ ಭೂತ್ವ ಬದರಿ ಕ್ಷೇತ್ರ ಶುದ್ಧೆ ಅಂತ ಹೇಳಬೇಕಾದ್ರೆ ಪುದರಪಿ ಬದರಿಂ ಭಾಗತ್ವ ಅಂತ ಹೇಳಿಬಿಟ್ಟಿದ. ಬೇಕಾಷ್ಟು ಆಧಾರ ಸಿಗತ್ತೆ. ವಾದ್ರಾ ಸೌಂಡ್ ಬರ್ತಿದ್ದ ಇನ್ನೆಷ್ಟು ಕಡಿಮೆ. ಎಸ್ ಉಂಟು ಉಂಟು ಉಂಟು. ಸುಮಧ್ವಿಜಯರ 14ನೇ ಸರ್ಗದಲ್ಲಿ ಬರಿಬೇಕಾದ್ರೆ ಆಚಾರ್ಯರು ಅವ್ರು ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ. ಆಚಾರ್ಯ ಹೇಗಿದ್ರು ಅಂತ ಹೇಳಬೇಕಾದ್ರೆ ಅಪವಾದ ಬರುವುದು ವರ್ಣನೆ ಮಾಡ್ತಾರೆ. ಹೀಗಿದ್ರು, ಅವ್ರ ಕಾಲು ಹೇಗಿತ್ತು, ತೊಡೆಗಳು ಹೇಗಿದ್ದವು, ಅವ್ರ ಉದರ ಹೇಗಿತ್ತು, ತೋಳುಗಳಿಗೆ ಎಲ್ಲ ಹೇಳ್ತಾರೆ. ಆದ್ರಿಂದ ಅದು ಪರ್ಫೆಕ್ಟ್ ಆಗಿ ಹೇಳಿರೋದು. 32ರ ಕ್ಷಣ ಏನು ಅಂತಲೂ ಆಚಾರ್ಯ ಹೇಳಿದ್ದಾರೆ ತಮ್ಮ ಇದರಲ್ಲಿ. 37 ಲಕ್ಷ ಇದ್ದಿದ್ದನ್ನ ಅವರು ಮಧ್ವಿದ ವರ್ಣನೆ ಮಾಡ್ತಾರೆ. ಯಾರು ಹೇಳಿದ್ರು 8 ಅಡಿ ಇದ್ರು ಅಂತ ಹೇಳಿ? ಇಲ್ಲಿ ಎಲ್ಲಿದೆ ಎಲ್ಲಿದೆ? ಅವ್ರು ಏನು ಹೇಳಿದ್ರು ದಾಖಲೆ ಅಂತಿಲ್ಲ, ಉಪನ್ಯಾಸದಲ್ಲಿ ಹೇಳಿದ ಕಾಲಕ್ಕೆ ಅವ್ರು ಹೇಗೆ ಹೇಳಿದ್ರು ಹೇಗೆ ಕೇಳಿಸ್ಕೊಂಡ್ರು ಎರಡೂ ಗೊತ್ತಿಲ್ಲ, ಅದನ್ನು ಹೇಳೋದಕ್ಕಾಗೋದಿಲ್ಲ. ಆಚಾರ್ಯ ಹೇಳೋದು ಏನು ಗೊತ್ತಾ, ಇಷ್ಟಡಿ ಅಷ್ಟಡಿ ಅಂತ ಹೇಳೋದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಅಂಗುಲಿಯಿಂದ 96 ಅಂಗುಲ ಎತ್ತರ ಇರೋದು, ಗೊತ್ತಾಯ್ತಾ? ಇನ್ನೊಂದು ಆ ರೀತಿ ಪ್ರಶ್ನೆ ಮಾಡಿ ಹೇಳಿದ್ರೆ ಒಂದು ತಪ್ಪೇನಾಗುತ್ತೆ ಗೊತ್ತಾ? 8.5 ಅಡಿ ಇರಬೇಕಾ? 8.5 ಅಡಿ ಇದ್ರೆ ದಾತ್ರಿಂಶ ಲಕ್ಷಣ ಉಪಯೋಗಿಸರು ಅಂದ್ರೆ ಚಿಕ್ಕಂದಿನಲ್ಲಿ 8.5 ಅಡಿ ಇದ್ರೆ, ಅವರು ಬಾಲಕಾಗಿದ್ದಾಗಿದ್ದರೆ 8.5 ಅಡಿ, ಮತ್ತೆ ದಾತ್ರಿಂಶ ಲಕ್ಷಣ ಇಲ್ಲ ಅಂತಾಗಲಿಲ್ಲ ಆಗ, ಅದಕ್ಕೆ 8.5 ಅಡಿ ಅಲ್ಲ ಅವರ ಇದು, ಇಲ್ಲಿಂದ ಇಲ್ಲಿ ತಗೋಬೇಕು ಅಂಗುಲ ಅಂತ ಕರೀತಾರೆ. ಅದರಲ್ಲಿ 96 ಆದರೆ ಹೈಟ್, ಮಗುವಾಗಿದ್ದಾಗಲೂ ಹಾಗೆ ಬೆರಳು ಚಿಕ್ಕದಿರ್ತದೆ, ಸೊ ಅಷ್ಟು ದೊಡ್ಡವಾಗ ದೊಡ್ಡವರಾಗ್ತಾರೆ, ಪ್ರಪೋರ್ಷನೇಟ್ ದೊಡ್ಡವರಾಗ್ತಾ ಹೋಗ್ತಾರೆ. 8.5 ಅಡಿ 4.5 ಅಡಿ ಅಂದ್ಬಿಟ್ಟು ಪಜಿತ ಆಗಿಬಿಡುತ್ತೆ, ಹೋಗ್ತಾರೆ. ಯಾವಾಗ ಅಷ್ಟಿರ್ಲಕ್ಕಾಗುತ್ತೆ ಯಾರಿಗಾರು? ಪ್ರಪೋರ್ಷನ್ ಅದು, ಪ್ರಪೋರ್ಷನ್ ಬೇರೆ, ಆಕ್ಚುಯಲ್ ಹೈಟ್ ಬೇರೆ. ಸೊ ಯಾವ ಏಜಲ್ಲಿ ಇರ್ತಾರೋ, ಯಾವ ಹೈಟಲ್ಲಿ ಇರ್ತಾರೋ, ಹೈಟ್ ಇದಕ್ಕೆ ಮ್ಯಾಚ್ ಆಗಬೇಕು. 96 ಟೈಮ್ಸ್ ಇರಬೇಕು. ಷಣ್ಣವತ್ಯಂಗಲೋ ಎಷ್ಟು ಗೊತ್ತಾಯ್ತಾ? ನಗ್ರೋಹ ಪರಿಮಂಡಲ ಸಪ್ತಪಾದ ಚತುರ್ಹಸ್ತ ದ್ವಾತ್ರಿಂಶ ಲಕ್ಷಣೇರ್ಯುತ ಆಚಾರ ಹೇಳ್ತಾರೆ. ಆಚಾರ ಎಕ್ಸ್ಪ್ಲೇನ್ ಮಾಡ್ತಾರೆ ದ್ವಾತ್ರಿಂಶ ಲಕ್ಷಣ ಅಂತ ಹೇಳಿಬಿಟ್ಟು. 8.5 ಅಡಿ ಅಂತ ಹೇಳಿಲ್ಲ, ಹೇಳೋಕ್ಕಾಗೋದಿಲ್ಲ. ಅದು ಹೌದು, ದ್ವಾರಕೆಯಿಂದ ಅದು ಮಾದ್ರೆ ಸೌಂಡ್ ಬರೆದಾರ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ. ದ್ವಾರಕೆ ನಾವೇ ಇಲ್ಲಿ ಬರ್ತಾ ಇದ್ದ ಕಾಲಕ್ಕೆ ನಾವೇ ಡೋಲಾಯಮಾನ ಆಯಿತು. ಅವ್ರು ನಾವೇನು ಗೊತ್ತಿಲ್ಲ, ಗೋಪಿಚಂದ್ರ ಗಡ್ಡಿನ ಮುಚ್ಚೋಗ್ಬಿಟ್ಟಿತ್ತು ಅದು ಆ ಕಡೆಗೆ. ಅವನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಹಾಕ್ಕೊಂಡು ಬಂದ ನದಿಯಲ್ಲಿ. ಅವನು ಒಂದು ಇದದು ಪ್ಯಾಸೆಂಜರ್ ಹಡಗು ಅಲ್ಲದು, ಕ್ಯಾರಿಯರ್ ಹಡಗದು. ಅವ್ರು ಯಾತಕ್ಕೆ ಹಾಕೊಂಡು ಬರ್ತಾರೆ ಅಂದರೆ ಮಧ್ಯೆ ಮಧ್ಯೆ ಅವ್ರ ಮಾಲ್ ಖರ್ಚಾಗ್ತಾ ಹೋದಂತೆ ಅದು ಬ್ಯಾಲೆನ್ಸ್ ತಪ್ಪಿ ಹೋಗ್ಬಿಡುತ್ತೆ ಅದಕ್ಕೆ. ಅದಕ್ಕೆ ಬ್ಯಾಲೆನ್ಸ್ ವೇಟ್ ಅಂತ ಇಟ್ಕೊಂಡಿರ್ತಾರೆ. ಅದಕ್ಕೆ ಗೋಪಿಚಂದ್ರ ಗಡ್ಡೆ ಹಾಕೊಂಡ್ಬರ್ತಾ ಇದ್ರು, ಯಾಕೆ ಚೀಪ್ ಅಂಡ್ ಬೆಸ್ಟ್ ಅವು ಯಾರು ಸಿಗ್ತಿರಲಿಲ್ಲ ಅಂತೇಳಿ. ಆದರೆ ಒಂದು ಗಡ್ಡೆಯರು ಕೃಷ್ಣ ಪ್ರತಿಮೆ ಇತ್ತು, ಅದು ಅವನಿಗೆ ಗೊತ್ತಿದ್ದಿಲ್ಲ, ಆಚಾರದ ಕೋರ್ಸ್ ಹೇಳಿ ತೋರಿಸಿದ್ರು ಅಷ್ಟೆ. ಆಯ್ತಾ? ಆ ರೀತಿ ಆಗಿದೆ. ಅದು ಯಾವ್ದು ಹಾಂ, ಫ್ಲಡ್ ರಿಲೀಫ್. ತುಂಬ ಜನ ಕೇಳಿದರು, ಕೆಲವರು ಫೋನ್ ಮಾಡಿದ್ರು, ಕೆಲವರು ಕೇಳಿದರು. ಈಗೆಲ್ಲ ಸಂತ್ರಸ್ತರು, ಮಂತ್ರಾಲಯದಲ್ಲಿ ತುಂಬ ಜನಕ್ಕೆ ತೊಂದರೆ ಆಗಿದೆ. ಅದೇ ರೀತಿಯಲ್ಲಿ ಕರ್ನೂಲಲ್ಲೂ ತೊಂದರೆ ಆಗಿದೆ, ಆಮೇಲೆ ಚೀಕಲು ಪರವಿಯಲ್ಲೂ ತೊಂದರೆ ಆಗಿದೆ. ಆಮೇಲೆ ಐ ಜಿ ವೇಣು ಸೋಮಪುರ ವ್ಯಾಸ್ತತ್ವಜ್ಞರ ಪ್ರಸಂಗ, ಇಡೀ ಒಟ್ಟು ದೇಶಕ್ಕಾಗಿರೋದು ಅಷ್ಟ ಭಾರಿ ಆಗೋಗ್ಬಿಟ್ಟಿದೆ. ಆದರೆ ಎಲ್ಲರಿಗೂ ನಾವೆಲ್ಲ ಏನು ಮಾಡೋಕ್ಕಾಗೋದಿಲ್ಲ, ಸರ್ಕಾರಗಳೆಲ್ಲ ಮಾಡ್ತಾ ಇದೆ. ಆದರೆ ಸರ್ಕಾರ ನಾವು ಅನ್ಕೊಂಡವ್ರಿಗೆ ಮಾಡೋದಿಲ್ಲ ಸರ್ಕಾರ, ಅರ್ಥ ಆಯ್ತಾ? ಅದರಲ್ಲೂ ಕೂಡ ಬ್ರಾಹ್ಮಣರಿಗೆ ವಿದ್ವಾಂಸರಿಗೆ ಮಾಡೋದು ಭಾರಿ ಕಡಿಮೆ, ಕೆಲವರಿಗೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ಇನ್ನೂ ನಿಮಗೆ ಗೊತ್ತಿಲ್ಲ ಎಷ್ಟೋ ಜನ ಬ್ರಾಹ್ಮಣರು ಕೆಲವು ಸಿಟಿಗಳಲ್ಲಿ ಬಿಟ್ಟುಬಿಟ್ರೆ ಪಂಡಿತರುಗಳು, ಬೇರೆ ಕಡೆ ಇರೋ ಪಂಡಿತರ ಸ್ಥಿತಿ ಬಹಳ ಶೋಚನೀಯವಾಗಿರುತ್ತೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಅಂತಲ್ಲಿ ಕೆಲವು ಪಂಡಿತರು ಪರವಾಗಿಲ್ಲ ಅಷ್ಟೇನೆ, ಆದರೆ ಬೇರೆ ಊರುಗಳಲ್ಲಿ ಪಾಠ ಹೇಳೋರೆಲ್ಲ ಕೇಳೋರಿಲ್ಲ, ಅದರಿಂದಾಗಿನೆ ಹೇಳೋರಿಗೆ ಭಾರಿ ಕಷ್ಟ ಬದುಕೋದು, ಆ ಕಷ್ಟದಲ್ಲಿರ್ತಾರೆ. ಇಂಥ ಪ್ರಸಂಗದಲ್ಲಂತೂ ಕಷ್ಟ ತೀರಾ ಕಷ್ಟ ಆಗಿಬಿಡೋದು. ಅಂಥವರಿಗೋಸ್ಕರವಾಗಿ ಒಂದು ಸಂತ್ರಸ್ತರಿಗೆ ಪರಿಹಾರ ಕೊಡಲಿಕ್ಕೆ ಅಂತ ಕೆಲವರು ಮುಂದೆ ಬಂದಿದ್ದಾರೆ. ಅದಕ್ಕೆ ಅನೌನ್ಸ್ ಮಾಡ್ತಿರೋದು ಏನಂದರೆ, ಯಾರಾದರೂ ಕೊಡೋ ಒಂದು ಯೋಚನೆ ಇದ್ದರೆ ತಂದು ಕೊಟ್ಟರೆ ಅದನ್ನ ಅಲ್ಲಿಗೆ ಹೋಗಿ ಕೊಡಬೇಕು. ನಾವು ಇನ್ನೆಲ್ಲಿ ಕೊಟ್ಟರು ಅವ್ರಿಗೆ ಮುಟ್ಟೋದಿಲ್ಲ. ಉದಾಹರಣೆ ವ್ಯಾಸ್ತತ್ವಜ್ಞರ, ಭಾಳ ವಿಷ್ಣುತೀರ್ಥರ ಗುರುಗಳು ವ್ಯಾಸ್ತತ್ವಜ್ಞರು. ಅವರ ಗುಡಿ ಪಕ್ಕದ ಬಿದ್ದೋಗ್ಬಿಟ್ಟಿದ್ರು, ಗುಡಿ ಬಿದ್ದೋಗ್ಬಿಟ್ಟು, ನರಸಿಂಹದೇವರ ಗುಡಿ ಇದೆ, ವೃಂದಾವನ ಇದೆ, ಪಕ್ಕದಲ್ಲಿರೋ ಕಾಂಪೌಂಡು ಒಂದು ಗೋಡೆ ಬಿದ್ದೋಗ್ಬಿಟ್ಟಿದೆ, ಗೊತ್ತಾಯ್ತಾ? ಅರ್ಚಕರ ಮನೆ ಬಿದ್ದೋಗ್ಬಿಟ್ಟಿದೆ, ಗೊತ್ತಾಯ್ತಾ? ಅಲ್ಲಿ ಯಾರೂ ಇಲ್ಲ, ಮತ್ತೆ ಡೆಡ್ ಎಂಡ್ ಆಫ್ ದಿ ರಿವರ್, ಆ ಕಡೆ ಹೋಗ್ಬಿಟ್ರೆ ನದಿರೇ, ಇನ್ನೇನು ಇಲ್ಲ ಆ ಕಡೆ. ಅಂದರೆ ಅಪ್ರೋಚೇ ಇಲ್ಲ, ಅಂಗಡಿ ಇಲ್ಲ, ಅಂಗಡಿ ಏನೇನು ಸಿಗೋದಿಲ್ಲ ಅವ್ರಿಗೆ, ಕ್ಲೋಸ್. ಇರೋ ಹಳ್ಳಿ ಪೂರ್ತಿ ಹೊಡ್ಕೊಂಡೋಗ್ಬಿಟ್ಟೆ, ಒಂದು ಹಳ್ಳಿ ಇದೆ, ಹಳ್ಳಿ ಪೂರ್ತಿ ವಾಶ್ಡ್ ಔಟ್. ಅವ್ರಿಗೆ ಏನೂ ಇಲ್ಲ, ಪೂಜೆ ಮಾಡೋ ವ್ಯವಸ್ಥೆಯೂ ಏನೂ ಇಲ್ಲ. ಅಂಥವ್ರಿಗೆ ಸರ್ಕಾರದಿಂದ ಬರೋ ಹೊತ್ತಿಗೆ 20 ವರ್ಷ ಬೇಕಾಗಲ್ಲ, ಸಿಗೋದಿಲ್ಲ. ಸಿಕ್ಕರು ಟೋಕನ್ ಒಂದು 10,000 5,000 ಕೊಡ್ತಾರೆ, ಏನು ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ಅಂಥವರಿಗೆ ಚಿಕ್ಕಲಪುರಿ ವಿಜಯದಾಸರ ಜಾಗ ಅದು ಹೋದ್ರು, ಅದು ಕೂಡ ತುಂಬ ಡ್ಯಾಮೇಜ್ ಆಗಿದೆ ಅಂತ, ಅಲ್ಲಿ ಜಾಗ ಡ್ಯಾಮೇಜ್ ಆಗಿದೆ ಅಂತೆ. ಅದೇ ರೀತಿ ಕರ್ನೂರಲ್ಲಿ ಎಷ್ಟೋ ಜನ ಹೇಳಿದ್ನಲ್ಲ, ತುಂಬ ಜನ ಬಡವರು ಜಾಸ್ತಿ, ಅದರಲ್ಲೂ ಬ್ರಾಹ್ಮಣರಲ್ಲಿ ಬಡವರಿದ್ದಾರೆ, ಮಾಧ್ವರಲ್ಲಿ ಭಾರಿ ಬಡವರಿದ್ದಾರೆ. ಅವ್ರು ಯುದ್ಧ ಬಂದರ ಹೊಡ್ಕೊಂಡೋಗ್ಬಿಟ್ಟಿದೆ. ಅವ್ರ ಮನೆಯೊಳಗೆ ವಾಪಸ್ ಹೋದರೆ ಈಗ ಕ್ಲೀನಿಗೆ 10,000 ರೂಪಾಯಿ ಕೇಳ್ತಾರೆ ಅಂತ, ಕ್ಲೀನ್ ಮಾಡಿಕೊಳ್ಳೋರು. ಅಷ್ಟು ಕೊಳೆ 15 ಅಡಿ ನೀರು ಮನೆ ಮೇಲೆ ಹೋಗಿದೆ, ಅದು 15 ಅಡಿ ನೀರು ಮನೆ ಮೇಲೆ, ಆದರೆ ಪೂರ್ತಿ ತುಂಬಿಬಿಟ್ಟಿದೆ ಮನೆ. ತುಂಬ ಕೆಸರುಗಳೇ, ಹಾವು ಚೇಳುಗಳು, ಎಷ್ಟೋ ಕಡೆ ಹಾವುಗಳು, ಕೆಲವು ಕಡೆ ಹೆಣಗಳು, ಕೆಲಕೋ ಹೆಣಗಳು ಬಿದ್ದುಬಿಟ್ಟಿದೆ ಅಂತ. ಅದೆಲ್ಲ ಕ್ಲೀನ್ ಮಾಡೋದು ಭಾರಿ ಕಷ್ಟದ ಕೆಲಸ. ಇವ್ರು ಸರ್ಕಾರದಲ್ಲಿ ಬಂದು ಇವ್ರು ಕೊಡೋ ಹೊತ್ತಿಗೆ ಎಲ್ಲಿರ್ಬೇಕು ಅಲ್ಲಿ ಅವರಿಗೆ ಅವರೆಲ್ಲ ಕೊಡೋದು. ಮತ್ತೆ ಎಷ್ಟು ಜನ ಕೊಡ್ತಾರೆ ಅದು ಗ್ಯಾರಂಟಿನೂ ಇಲ್ಲ. ಕೆಲವರಂತೂ ಕಿತ್ಕೊಂಡು ಓಡೋಗ್ಬಿಡ್ತಾರೆ, ಕೆಲವು ಇನ್ಫ್ಲೂಯೆನ್ಸ್ ಇದ್ದವರು. ಇವ್ರು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಎಷ್ಟು ಸಿಗ್ತದೋ ಗೊತ್ತಿಲ್ಲ. ಅವರೆಲ್ಲ ಪಾಪ ತುಂಬ ಅಪೇಕ್ಷೆ ಪಡ್ತಾ ಕೇಳ್ತಾರೆ. ವ್ಯವಸ್ಥೆ ಮಾಡೋ ದೃಷ್ಟಿಯಿಂದ ಯಾರಾದ್ರೂ ಮುಂದೆ ಬಂದರೆ ಅದನ್ನು ಕಳಿಸೋ ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ಅನೌನ್ಸ್ ಮಾಡಿದ್ದೆ, ಕೆಲವರೆಲ್ಲ ತಂದು ಕೊಡ್ತಾ ಇದ್ದಾರೆ ಅಂತ. ನಿಮ್ಮಲ್ಲಿ ಯಾರಾದ್ರೂ ಕೊಡೋದಿದ್ರೆ ಕೊಟ್ಟರೆ ಅದನ್ನು ಕಳಿಸೋ ವ್ಯವಸ್ಥೆ ಮಾಡೋಕ್ಕೆ ಬರುತ್ತೆ. ಅದನ್ನು ಅನೌನ್ಸ್ ಮಾಡೋಕ್ಕೆ ಅವ್ರು ಹೇಳಿದರು, ಅದನ್ನು ಹೇಳಿದೆ. ಇಷ್ಟ ಇದ್ದವ್ರು ಕೊಡ್ಬೋದು, ಅದಕ್ಕೆ ನಿರ್ಬಂಧ ಇಲ್ಲ. ಅಷ್ಟು ಅಂತ ಏನೂ ಇಲ್ಲ, ಅವರವರ ಯಥಾಶಕ್ತಿಯ ಇಲ್ಲೇ ಕೊಡ್ಬೋದು. ಚೆಕ್ ಕೊಡೋರು ಚೆಕ್ ಕೊಡ್ಬೋದು, ಕ್ಯಾಶ್ ಕೊಡು, ಹೇಗೆ ಬೇಕಾದ್ರೂ ಕೊಡ್ಬೋದು. ಸರ್ವೇಂದ್ರಿಯ ಪ್ರೇರಕೇಡ ಶ್ರೀ ಅದೇ ಸರ್ವಮೂಲದ್ದು ಅಂತ ಹೇಳಿದ್ದೆ, ನೆನಪಿರಲಿ. ಸರ್ವಮೂಲ ಗ್ರಂಥ ಪ್ರಕಾಶನವಾಗ್ತದೆ ಕನ್ನಡ ಲಿಪಿಯೊಳಗೆ, ಡಿಸೆಂಬರ್ ಕೊನೆಯ ವಾರದಲ್ಲಿ ಪಬ್ಲಿಷ್ ಆಗುತ್ತದ್ದು. ಬಹಳ ಕಡಿಮೆ ಬೆಲೆ ಇಟ್ಟು ಪಬ್ಲಿಷ್ ಮಾಡ್ತಿರೋದು. ಮೊದಲೇ ಸರ್ವಮೂಲ ಗ್ರಂಥ ಇರಲೇಬೇಕು, ನೆನಪಿರಲಿ. ಸರ್ವಮೂಲ ಗ್ರಂಥ ಇತ್ತು ಅಂದರೆ ಎಲ್ಲ ಆಪತ್ತು ಪರಿಹಾರ ಅಂತ. ವಾಸ್ತುದೋಷ, ಗ್ರಹದೋಷ, ರೋಗಾದಿಗಳ ಕಾಟ, ಈ ದುಷ್ಟಶಕ್ತಿಗಳ ಕಾಟ, ಏನೇ ಇದ್ರೂ ಕೂಡ ಸರ್ವಮೂಲ ಮನೆಯಲ್ಲಿತ್ತು ಅಂದರೆ ಎಲ್ಲ ವ್ಯಾನಿಷ್ ಮಾಡಿ ಹಾಕಿಬಿಡುತ್ತೆ. ನ್ಯೂಟ್ರಲೈಸ್ ಮಾಡೋದ್ರಿಂದ ಮನೇಲಿ ಇರಲೇಬೇಕು ಅದು. ಅದಕ್ಕೆ ಬರೀ 1,800 ರೂಪಾಯಿ ಅಷ್ಟೇ ಅದು ಬೆಲೆ ಇಟ್ಟರು. ಒಂದು 8 ಸರ್ವಮೂಲ ಸೆಟ್ಗೆ ಅದು ಸಹ ನಮ್ಮ ವ್ಯಾಸಮಧ್ವ ಬಸಪತ್ರಿ ಚಂದಾದಾರರಾದವರಿಗೆ ಬರೀ 1,000 ರೂಪಾಯಿ ಅಷ್ಟೇ. ಅಷ್ಟಕ್ಕೆ 8 ಸರ್ವಮೂಲ ಸಿಗುತ್ತೆ. ಈ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟ್, ಅಕ್ಟೋಬರ್ 31. ಅಷ್ಟರೊಳಗೆ ಬುಕ್ ಮಾಡಿದ್ರೆ ಸಿಗುತ್ತೆ. ಆಮೇಲೆ ಸಿಗದೇನು ಇರಬಹುದು, ಸಿಕ್ಕರೆ ಚಾರ್ಜ್ ಬೆಲೆ ಭಾಳ ಜಾಸ್ತಿನೂ ಆಗ್ಬೋದು, ಡಬಲ್ ಟ್ರಿಬಲ್ಲೂ ಆಗ್ಬೋದು. ಯಾರು ಅವೈಲ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು.
ನಾರಾಯಣ ಪಂಡಿತಾಚಾರ್ಯರ ಸುಮದ್ವಿಜಯ ಇಷ್ಟು ದೊಡ್ಡ ಒಂದು ಸರ್ಪ್ರೈಸ್ ಅಥವಾ ಒಂದು ಮೆರಕಲ್ ಅಂತ ನಾವು ಏನ್ ಹೇಳ್ತೀವಿ, ಆಚಾರ್ಯ ಅದಕ್ಕೆ ಅನುವಾದ ಬರೆದಿರೋದು ಅಷ್ಟೇ ದೊಡ್ಡ ಮೆರಕಲ್. ಸುಮದ್ವಿಜಯ ಅವರ ಕನ್ನಡ ಅನುವಾದವನ್ನ ಎಲ್ಲರೂ ಓದ್ಬೇಕು. ನಿಜವಾಗ್ಲೂ ಅದು ಸುಮ್ಮನೆ ಒಂದು, ನಿಜ ಹೇಳಬೇಕು ಅಂದ್ರೆ ನನಗೆ ಕನ್ನಡನೇ ಬರ್ತಿರ್ಲಿಲ್ಲ, ಕನ್ನಡ ಒಂದು ಅಕ್ಷರ ಬರ್ತಾ ಇರಲಿಲ್ಲ ನನಗೆ. ನಾವೆಲ್ಲ ನಾರ್ತ್ ಕಡೆ ಓದಿದ್ದವರು, ಹಿಂದಿನೇ ನಮಗೆ ಜಾಸ್ತಿ ಪರಿಚಯ. ಸೊ ಈ ಆಲ್ಫಾಬೆಟ್ಸಿಂದ ನಾನು ಈ ಸುಮದ್ವಿಜಯನ ಮೊದಲನೇ ಗ್ರಂಥ ಓದಿದ್ದೆ. ಅದು ಎಷ್ಟು ಬ್ಯೂಟಿಫುಲ್ ರಿಸರ್ಚ್ ವರ್ಕ್ ಅಂದ್ರೆ, ವಿತ್ ಡೇಟ್ಸ್ ವಿತ್ ಆಬ್ಸಲ್ಯೂಟ್ ಎಕ್ಸ್ಪ್ಲನೇಷನ್ ಇದೆ ಅದರೊಳಗೆ. ಅದು ಒಂದಕ್ಕೇನೆ ಆಚಾರ್ಯಕ್ಕೆ ಒಂದು PhD ಕೊಡ್ಬೇಕು ನ್ಯಾಯವಾಗಿ. ಇಟ್ಸ್ ಅದು ಬರೀ ಒಂದು ಟ್ರಾನ್ಸ್ಲೇಷನ್ ಅಥವಾ ಒಂದು ಬಯೋಗ್ರಾಫಿಕಲ್ ವರ್ಕ್ ಅಲ್ವೇ ಅಲ್ಲ, ಅದು ಇಟ್ಸ್ ಎ ರಿಸರ್ಚ್ ವರ್ಕ್ ವಿತ್ ಡೇಟ್ಸ್ ವಿತ್ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅದಕ್ಕೆ ನಮಗೆ ಒಂದು ಸ್ಫೂರ್ತಿ ಏನು ಬಂತು ಅಂದ್ರೆ, ಹಿಂದಿನ ಸರ್ತಿ ಈ ವರ್ಕ್ಶಾಪ್ ಅಲ್ಲಿ ನಾವು ತೋರಿಸ್ಬೇಕಾಗಿತ್ತು ಒಂದು ಶಾರ್ಟ್ ಒಂದು 15 ಪ್ರೆಸೆಂಟೇಷನ್ ಆನ್ ದಟ್ ಎಂಟೈರ್ ಸುಮದ್ವಿಜಯ. ಅಂದ್ರೆ ಅವರು ಆಚಾರ್ಯ ಎಲ್ಲಿ ಅವತಾರ ಮಾಡಿದ್ರು ಅದನ್ನ ಗೂಗಲ್ ಮ್ಯಾಪ್ಸ್ ಅಲ್ಲಿ ತೋರಿಸಿ ಮುಂದಿನ ವರ್ಕ್ಶಾಪ್ ಅಲ್ಲಿ ಈ ಇದರಲ್ಲಿ ಪ್ರೊಜೆಕ್ಷನ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಮುಂದಿನ ವರ್ಕ್ಶಾಪ್ ಅಲ್ಲಿ ಅವರೊಂದು 15 ಪ್ರೆಸೆಂಟೇಷನ್ ನಡೆಯುತ್ತೆ ಅಂತ ಹೇಳಿ ನ ಎಲ್ಲರೂ ಆಗ್ರಹ. ಅದು ಆಚಾರ್ಯ ಆಗ್ಲೇ ತಿಳಿಸಿದ್ರೆ ಹೆಂಗಸರು ಅದರ ಮೂಲ ಶ್ಲೋಕ ಓದಬಾರ್ದು, ಅನುವಾದ ಎಲ್ಲರೂ ಓದ್ಬಹುದು ಅಂತ ಎಷ್ಟೋ ಸತಿ ಕ್ಲಾರಿಫೈ ಮಾಡಿದ್ದಾರೆ. ಅದು ಎಲ್ಲರೂ ಅದನ್ನ ಕಡ್ಡಾಯವಾಗಿ ಓದಲೇಬೇಕು. ಇಟ್ಸ್ ಎ ಬ್ರಿಲಿಯಂಟ್ ವರ್ಕ್ ಇನ್ ಇಟ್ ಸೆಲ್ಫ್. ಅದನ್ನ ಎಲ್ಲರೂ ಓದಿ, ಅವ್ರು ಹೇಳಿದ್ದು 100 ಡೇಸ್ ಅಂತ, ಅದನ್ನ ಸ್ಟಾರ್ಟ್ ಮಾಡಿದ್ರೆ ಅದು ಎಷ್ಟು ಅಡಿಕ್ಟಿವ್ ಅಂದ್ರೆ 100 ಮಿನಿಟ್ಸ್ ಅಲ್ಲಿ ಓದ್ಬಿಡ್ಬೋದು. ಯಾಕಂದ್ರೆ ಅದು ಅಷ್ಟು ಅಡಿಕ್ಟಿವ್, ಅದನ್ನ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಬಿಡಕ್ ಆಗೋದಿಲ್ಲ. ಅದೇ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಮಿರಕಲ್. ಎಲ್ಲರೂ ಓದ್ಬೇಕು, ಅದು ಔಟ್ ಆಫ್ ಪ್ರಿಂಟ್ ಆಗಿದೆ ಈಗ. ಅದೇ ಆಚಾರ್ಯ ವಿನಂತಿ, ಅದನ್ನ ಆದಷ್ಟು ಬೇಗ ಮತ್ತೆ ಪಬ್ಲಿಷ್ ಆಗ್ಬೇಕು. ತುಂಬಾ ಜನ ಕೇಳಿದ್ದಾರೆ ಆಗ್ಲೇ, ಅದನ್ನ ಎಲ್ಲರೂ ಪಡ್ಕೊಂಡು ಅದನ್ನ ಓದ್ಲೇಬೇಕು ಅಂತ ಆಗ್ರಹ. ಮುಂದಿನ ವರ್ಕ್ಶಾಪ್ 13th December ಆಚಾರ್ಯ ಅನೌನ್ಸ್ ಮಾಡಿದ್ದಾರೆ. ಇವಾಗ ಎಲ್ಲರೂ ಸಾಲಾಗಿ ಬಂದು ಅಂತರಾಕ್ಷತೆ ಗ್ರಹಣ ಮಾಡಬೇಕು.